ಸ್ತೋತ್ರವು ಸೈತಾನನನ್ನ ಹೊರದಬ್ಬುತ್ತದೆ.
And we want to continue looking at this wonderful key that God has given us to open every door on earth, the key of praising God.
ಈ ಲೋಕದಲ್ಲಿ ಪ್ರತಿಯೊಂದು ಬಾಗಿಲುಗಳನ್ನು ತೆರೆಯಲು ಅನುಕೂಲವಾಗುವಂತೆ ದೇವರು ನಮಗೆ ಕೊಟ್ಟಿರುವಂತ ಕೀಲಿಕೈ ಬಗ್ಗೆ ಯೋಚಿಸೋಣ. ಆ ಕೀಲಿಕೈ ಯಾವುದಪ್ಪ ಅಂತಂದ್ರೆ ದೇವರಿಗೆ ಸ್ತೋತ್ರ ಹೇಳುವಂತದ್ದು.
God is a good God. Every single thing that he does and allows to come into our lives is designed for our very best.
ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಪ್ರತಿಯೊಂದು ಸಂಗತಿಯು ಮತ್ತು ನಮ್ಮ ಜೀವಿತದಲ್ಲಿ ಆತನು ಅನುಮತಿಸಿದಂತ ಪ್ರತಿಯೊಂದು ಸಂಗತಿಯು ನಮ್ಮ ಒಳ್ಳೆಯದಕ್ಕೆ ಆಗಿವೆ.
Some of it may be painful and we may not understand it, but it's designed for our very best.
ಕೆಲವೊಂದು ಸಂಗತಿಗಳು ನೋವಿನಿಂದ ಕೂಡಿದ್ದರೂ ಸಹ ಅವು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡಲ್ಪಟ್ಟಿವೆ.
You know, just like our children who don't understand sometimes what's good for them.
ಇದು ಒಂದು ರೀತಿ ಮಕ್ಕಳಿಗೆ ಇರೋ ರೀತಿಯಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವರಿಗೆ ಯಾವುದು ಒಳ್ಳೆಯದು ಎಂಬುದಾಗಿ.
When you force your child to go to school on a Monday morning, your 4-year-old child or 5-year-old child, that child doesn't understand.
ನಿಮ್ಮ ಮಕ್ಕಳಿಗೆ ಅಂದರೆ 4 ಮತ್ತು 5ನೇ ವಯಸ್ಸಿನ ಮಕ್ಕಳಿಗೆ ಸೋಮವಾರ ಬೆಳಗ್ಗೆ ಶಾಲೆಗೆ ಹೋಗುವಂತ ಒತ್ತಾಯ ಮಾಡ್ತೀರಾ, ಆದರೆ ಆ ಮಕ್ಕಳು ಅದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ.
The child would rather stay at home and play or sleep or something like that, but he doesn't understand that what you are forcing it to do is good for it.
ಆ ಮಗು ಮನೆಯಲ್ಲೇ ಉಳ್ಕೊಂಡು ಆಟ ಆಡುತ್ತಾ ನಿದ್ದೆ ಮಾಡುತ್ತಾ ಇರೋದಕ್ಕೆ ಬಯಸುತ್ತದೆ. ನೀವು ಶಾಲೆಗೆ ಹೋಗುವಂತೆ ಒತ್ತಾಯ ಮಾಡುವಂತದ್ದನ್ನ ಆ ಮಕ್ಕಳು ಅರ್ಥ ಮಾಡಿಕೊಳ್ಳೋದಿಲ್ಲ.
In the same way, many things that God allows in our life, we may not understand because we are immature, but they are all designed for our good.
ಅದೇ ರೀತಿ ನಮ್ಮ ಜೀವಿತದಲ್ಲೂ ಸಹ ದೇವರು ಅನೇಕ ಸಂಗತಿಗಳನ್ನು ಅನುಮತಿಸುವಾಗ ಅವು ನಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತವೆ. ನಾವು ಪ್ರಬುದ್ಧರಾಗದೆ ಇರುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ.
It's only the devil who is out to destroy us.
ಸೈತಾನನು ಯಾವಾಗಲೂ ನಮ್ಮನ್ನ ನಾಶ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ.
Jesus came to earth and exposed 2 things. One, he exposed the tremendous goodness of our heavenly father.
ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು 2 ಸಂಗತಿಗಳನ್ನು ತೋರಿಸುವ ಸಲುವಾಗಿ, ಒಂದು ದೇವರ ಅದ್ಭುತವಾದ ಒಳ್ಳೆಯತನವನ್ನ ತೋರಿಸಲು.
And he exposed the thoroughly evil nature of the devil who seeks to deceive us in so many ways.
ಎರಡನೆಯದು ಸೈತಾನನ ಕೆಟ್ಟ ಸ್ವಭಾವವನ್ನ, ಅಂದರೆ ಆತನು ನಮಗೆ ವಂಚಿಸುವಂತ ಸ್ವಭಾವವನ್ನ ತೋರಿಸುವ ಸಲುವಾಗಿ ಅನೇಕ ಮಾರ್ಗಗಳಲ್ಲಿ ಸೈತಾನನು ನಮ್ಮನ್ನು ವಂಚಿಸಲು ಪ್ರಯತ್ನಿಸುತ್ತಿರುತ್ತಾನೆ.
There's a verse in Isaiah 61 which tells us the ministry that Jesus came to accomplish.
ಯೇಷಾಯ 61ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯಾವ ಸೇವೆಯನ್ನ ಪೂರೈಸಲು ಬರಲಿಕ್ಕಿದ್ದಾನೆ ಎಂಬುದರ ಬಗ್ಗೆ ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ.
In fact, Jesus quoted this passage in Luke chapter 4 in the very first sermon that he preached in the synagogue in Nazareth.
ಯೇಸು ಸ್ವಾಮಿ ಈ ಹೇಳಿಕೆಯನ್ನ ಲೂಕ 4ನೇ ಅಧ್ಯಾಯದಲ್ಲಿ, ಅಂದರೆ ಮೊದಲ ಬಾರಿ ಮಾಡಿದ ಪ್ರಸಂಗದಲ್ಲಿಯೇ ಇದನ್ನ ಉಲ್ಲೇಖಿಸಿದ್ದಾರೆ, ಅದು ನಜರೇತಿನ ಸಭೆಯಲ್ಲಿ.
Here it says, the spirit of the Lord God is upon me because the Lord has anointed me.
ಅಲ್ಲಿ ಹೇಳಿದ್ದೇನೆಂದ್ರೆ ದೇವರಾದ ಕರ್ತನ ಆತ್ಮವು ನನ್ನ ಮೇಲೆ, ಅದೇ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
And what is the Lord the father anointed Jesus to do?
Devaru Yesu Swamiyanna abhishekisiddu yenu maduva saluvagi?
To bring good news to the oppressed, to bind up the broken hearted, to proclaim liberty to the captives and freedom to the prisoners. You know, Jesus came to set people free.
Hinsege olagadavarige shubha samacharavanna saruvudakke, murida hrudaya ullavaranna kattuvudakku, sareyavarige bidugadeyannu, ಬಂಧಿಸಲ್ಪಟ್ಟವರಿಗೆ ಸರಮನೆಯ ಕದ ತೆರೆಯುವುದನ್ನು, ಪ್ರಸಿದ್ಧಿ ಮಾಡುವುದಕ್ಕೂ ಅಭಿಷೇಕಿಸಲ್ಪಟ್ಟನು ಎಂಬುದಾಗಿ ಯೆಶಾಯ 61:1 ಹೇಳಲ್ಪಟ್ಟಿದೆ.
The devil has come into the earth to bring people into bondage, but Jesus came to set people free.
ಸೈತಾನನು ಇಹಲೋಕಕ್ಕೆ ಬಂದಿದ್ದು ಜನರನ್ನ ಬಂಧಿಸಲ್ಪಡುವ ಸಲುವಾಗಿ, ಆದರೆ ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದಿದ್ದು ಅದೇ ಜನರನ್ನ ಬಿಡುಗಡೆಗೊಳಿಸುವ ಸಲುವಾಗಿ.
And he has also come, Jesus, to grant those who mourn in Zion to give them a garland instead of ashes and the oil of gladness instead of mourning and the mantle of praise instead of the spirit of fainting.
ಚಿಯೋನಿನಲ್ಲಿ ದುಃಖಿಸುವವರಿಗೆ ಬೂದಿಗೆ ಬದಲಾಗಿ ಸೌಂದರ್ಯವನ್ನು, ದುಃಖಕ್ಕೆ ಬದಲಾಗಿ ಆನಂದ ತೈಲವನ್ನು, ಕುಂದಿದ ಆತ್ಮಕ್ಕೆ ಬದಲಾಗಿ ಸ್ತೋತ್ರದ ವಸ್ತ್ರವನ್ನು ಕೊಡುವುದಕ್ಕೆ ಯೇಸುಸ್ವಾಮಿ ಇಹಲೋಕಕ್ಕೆ ಬಂದರು.
ಜೀಸಸ್ ಹಸ್ ಕಮ್ ಟು ಗಿವ್ ಅಸ್ ದಿ ಆಯಿಲ್ ಆಫ್ ಗ್ಲಾಡ್ನೆಸ್ ಅಂಡ್ ದ ಮ್ಯಾಂಟಲ್ ಆಫ್ ಪ್ರೇಸ್, ಅ ಗಾರ್ಮೆಂಟ್ ಆಫ್ ಪ್ರೇಸ್.
ಯೇಸುಸ್ವಾಮಿ ನಮಗೆ ಇಹಲೋಕಕ್ಕೆ ಬಂದಿದ್ದರ ಕಾರಣ ತಿಳಿಸಲ್ಪಟ್ಟಿದ್ದೇನೆಂದರೆ ಆನಂದ ತೈಲವನ್ನು ಕೊಡಲು, ಆತ್ಮಕ್ಕೆ ಬದಲಾಗಿ ಸ್ತೋತ್ರದ ವಸ್ತ್ರವನ್ನು ಕೊಡಲು.
ಇನ್ಸ್ಟೆಡ್ ಆಫ್ ದ ಸ್ಪಿರಿಟ್ ಆಫ್ ಹೆವಿನೆಸ್ ಅಂಡ್ ಡಿಪ್ರೆಷನ್,
ಪಾರದ ಮತ್ತು ಹತಾಶೆಯ ಆತ್ಮದ ಹೊರತಾಗಿ ಇದನ್ನು ಕೊಡಲು ಬಂದರು.
ಡು ಯು ನೋ ದಟ್ ದ ಸ್ಪಿರಿಟ್ ಆಫ್ ಹೆವಿನೆಸ್ ಇಸ್ ನಾಟ್ ಫ್ರಮ್ ಗಾಡ್?
ನಿಮಗೆ ಗೊತ್ತಾ, ಭಾರವುಳ್ಳಂತಹ ಆತ್ಮವು ದೇವರಿಂದ ಬಂದಿದ್ದಲ್ಲ ಎಂಬುದಾಗಿ.
ಇಟ್ಸ್ ಸಮಥಿಂಗ್ ದ ಡೆವಿಲ್ ಟ್ರೈಸ್ ಟು ಪುಟ್ ಅಪಾನ್ ಯು ಲೈಕ್ ಅ ಗಾರ್ಮೆಂಟ್, ಯು ಮಸ್ಟ್ ಜಸ್ಟ್ ಶೇಕ್ ಇಟ್ ಆಫ್.
ಸೈತಾನನು ಯಾವಾಗಲೂ ಪ್ರಯತ್ನ ಮಾಡ್ತಿರ್ತಾನೆ ಭಾರವುಳ್ಳಂತ ಆತ್ಮದ ವಸ್ತ್ರವನ್ನು ನಿಮ್ಮ ಮೇಲೆ ಹಾಕಲು. ನೀವು ಅದನ್ನ ಯಾವಾಗಲೂ ಅಲುಗಾಡಿಸುವವರಾಗಿರಬೇಕು.
ಯು ಮಸ್ಟ್ ಸೇ ಇನ್ ಜೀಸಸ್ ನೇಮ್ ಐ ರೆಸಿಸ್ಟ್ ಯು ಸೈತಾನ್, ಯು ಕಾಂಟ್ ಪುಟ್ ಎನಿ ಡಿಪ್ರೆಷನ್ ಆನ್ ಮೀ.
ನೀವು ಸೈತಾನನಿಗೆ ಈ ರೀತಿಯಾಗಿ ಹೇಳಬೇಕು, ಸೈತಾನನೇ ಯೇಸುವಿನ ನಾಮದಲ್ಲಿ ನನ್ನನ್ನು ಎದುರಿಸ್ತೀನಿ, ನೀನು ನನ್ನ ಮೇಲೆ ಹತಾಶೆಯ ಆತ್ಮದ ವಸ್ತ್ರವನ್ನು ಹಾಕೋಕೆ ಸಾಧ್ಯವಿಲ್ಲ ಎಂಬುದನ್ನು ಹೇಳಬೇಕು.
ಐ ರೆಸಿಸ್ಟ್ ಯು, ಐ ಹ್ಯಾವ್ ಬೀನ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. The blood of Jesus has cleansed my past life completely.
ನಾನು ನಿನ್ನನ್ನು ತಡಿತೀನಿ, ಎದುರಿಸ್ತೀನಿ ಯೇಸುವಿನ ನಾಮದಲ್ಲಿ. ನಾನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೀನಿ. ಯೇಸು ಕ್ರಿಸ್ತನ ರಕ್ತವು ನನ್ನ ಹಳೆಯ ಜೀವಿತವನ್ನು ಸಂಪೂರ್ಣವಾಗಿ ತೊಳೆಯಲ್ಪಟ್ಟಿದೆ ಎಂಬುದಾಗಿ ಸೈತಾನನಿಗೆ ಹೇಳುವರಾಗಿರಬೇಕು.
My guilt is gone. You can't accuse me anymore, Satan. Say these words to the devil.
ನನ್ನ ಅಪರಾಧ ನಿರ್ಣಯವು ತೊಳೆಯಲ್ಪಟ್ಟಿದೆ, ನಾನು ಅಪರಾಧ ನಿರ್ಣಯದಲ್ಲಿ ಇರೋದಿಲ್ಲ. ಸೈತಾನನೇ ಯೇಸುವಿನ ನಾಮದಲ್ಲಿ ಹೊರಟು ಹೋಗು, ನೀನು ನನಗೆ ದೂಷಣೆ ಮಾಡಲು ಆಗೋದಿಲ್ಲ ಎಂಬುದಾಗಿ ಆತನಿಗೆ ಹೇಳಬೇಕು ನೀವು.
ಅಂಡ್ ರಿಜೆಕ್ಟ್ ದಟ್ ಸ್ಪಿರಿಟ್ ಆಫ್ ಹೆವಿನೆಸ್ ಅಂಡ್ ಡಿಪ್ರೆಷನ್ ದಟ್ ಸೈತಾನ್ ಟ್ರೈಸ್ ಟು ಪುಟ್ ಅಪಾನ್ ಯು.
ಸೈತಾನನು ನಿಮ್ಮ ಮೇಲೆ ಹಾಕಲು ಪ್ರಯತ್ನಿಸುವಂತ ಭಾರ ಮತ್ತು ಹತಾಶೆಯ ವಸ್ತ್ರವನ್ನು ನಿರಾಕರಿಸಿ.
Jesus has come to cast out that spirit from your life permanently.
ಆ ಒಂದು ಭಾರವುಳ್ಳಂತ ಮತ್ತು ಹತಾಶೆ ಉಳ್ಳಂತ ಆತ್ಮವನ್ನ ನಿಮ್ಮಿಂದ ಶಾಶ್ವತವಾಗಿ ತೆಗೆದುಹಾಕಲು ಯೇಸುಸ್ವಾಮಿ ಇಹಲೋಕಕ್ಕೆ ಬಂದರು.
And not just cast it out and leave you naked.
ಕೇವಲ ಅದನ್ನ ತೊಳೆದು ಹಾಕಲು, ತೆಗೆದುಹಾಕಲು ಅಥವಾ ಬೆತ್ತಲೆಯಾಗಿ ಬಿಡಲು ಬಂದಿಲ್ಲ.
If he leaves you naked, that's clothing of depression will come back on you again.
ನಿಮ್ಮನ್ನ ಹಾಗೆ ಬೆತ್ತಲೆಯಾಗಿ ಬಿಟ್ಬಿಟ್ರೆ ತಿರುಗಾ ಆ ಹತಾಶೆ ಉಳ್ಳಂತ ವಸ್ತ್ರ ನಿಮ್ಮ ಮೇಲೆ ಹಾಕಲು ಸೈತಾನನು ಪ್ರಯತ್ನ ಮಾಡ್ತಾನೆ.
ನೋ, ಹಿ ಕ್ಲೋಥ್ಸ್ ಯು ಇನ್ಸ್ಟೆಡ್ ವಿತ್ ದ ಗಾರ್ಮೆಂಟ್ ಆಫ್ ಪ್ರೇಸ್. ದಟ್ಸ್ ವಾಟ್ ಇಟ್ ಸೇಸ್ ಹಿಯರ್, ದ ಗಾರ್ಮೆಂಟ್ ಆಫ್ ಪ್ರೇಸ್ ಇನ್ಸ್ಟೆಡ್ ಆಫ್ ದಿ ಸ್ಪಿರಿಟ್ ಆಫ್ ಹೆವಿನೆಸ್.
ಅಲ್ಲಿ ಹೇಳೋದೇನಂದ್ರೆ ಕುಂದಿದ ಆತ್ಮಕ್ಕೆ ಬದಲಾಗಿ ಸ್ತೋತ್ರದ ವಸ್ತ್ರವನ್ನ ಕೊಡುವುದಕ್ಕೆ ಯೇಸುಸ್ವಾಮಿ ಇಹಲೋಕಕ್ಕೆ ಬಂದರು ಎಂಬುದಾಗಿ ಯೆಶಾಯ 61ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
ಇಸ್ನಟ್ ಇಟ್ ವಂಡರ್ಫುಲ್? ನೌ ಇಫ್ ಯು ಕ್ಯಾನ್ ಬಿಲೀವ್ ದಿಸ್, ಇಟ್ಸ್ ರಿಯಲಿ ಟ್ರೂ.
ಇದು ಒಂದು ಅದ್ಭುತವಲ್ವಾ? ಇದನ್ನ ನೀವು ನಂಬೋದಾದ್ರೆ ನಿಮ್ಮ ಜೀವಿತದಲ್ಲಿ ಇದು ನಿಜವಾಗುತ್ತದೆ.
ಇಟ್ ಇಸ್ ನಾಟ್ ದ ವಿಲ್ ಆಫ್ ಗಾಡ್ ದಟ್ ವಿ ಶುಡ್ ಬಿ ಡಿಪ್ರೆಸ್ಡ್ ಆರ್ ಡಿಸ್ಕರೇಜ್ಡ್ ಆರ್ ಇನ್ ಅ ಬ್ಯಾಡ್ ಮೂಡ್ ಅಟ್ ಎನಿ ಟೈಮ್.
ನೀವು ಯಾವುದೇ ಸಮಯದಲ್ಲಿ ಆದರೂ ನಿರುತ್ಸಾಹದಿಂದ, ಹತಾಶೆಯಿಂದ, ನಿರಾಶೆಯಿಂದ ಇರುವಂತದ್ದು ದೇವರ ಚಿತ್ತವಲ್ಲ.
ಇಟ್ ಮೇ ಕಮ್ ಲೈಕ್ ಎ ಟೆಂಪ್ಟೇಷನ್, ವಿ ಶುಡ್ ಶೇಕ್ ಇಟ್ ಆಫ್ ಅಂಡ್ ಗಾಡ್ ವಿಲ್ ಹೆಲ್ಪ್ ಅಸ್ ಟು ಶೇಕ್ ಇಟ್ ಆಫ್.
ಅದು ಒಂದು ಶೋಧನೆಯ ರೀತಿಯಲ್ಲಿ ನಿಮ್ಮ ಬಳಿಗೆ ಬರ್ತಾ ಇರುತ್ತದೆ. ನೀವು ಅದನ್ನ ಅಲುಗಾಡಿಸುವವರಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಸಹಾಯ ಮಾಡುತ್ತಾರೆ ಅದನ್ನ ಅಲುಗಾಡಿಸುವಂತೆ.
See, the Bible says in 1 John chapter 2 and verse 6, this is a very important verse. I don't know how many of you know it.
ಸತ್ಯವೇದದಲ್ಲಿ ಒಂದು ಯೋಹಾನ 2ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಈ ವಚನವನ್ನ ಎಷ್ಟು ಜನ ಅರಿತಿದ್ದೀರೋ ನನಗೆ ಗೊತ್ತಿಲ್ಲ.
1 John 2 verse 6 says that the one who says he abides in Christ must walk as Jesus walked.
ಒಂದು ಯೋಹಾನ 2ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನಾನು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇನೆ ಎಂದು ಹೇಳುವವನು ಆತನು ನಡೆದಂತೆಯೇ ನಡೆಯಬೇಕು ಎಂಬುದಾಗಿ.
In other words, if you say you're a Christian, the living Bible says it, puts it like this, you must live as he lived.
ಮತ್ತೊಂದು ಅರ್ಥದಲ್ಲಿ ಲಿವಿಂಗ್ ಬೈಬಲ್ನಲ್ಲಿ ಈ ರೀತಿಯಾಗಿ ಅನುವಾದಗೊಂಡಿದೆ, ನೀವು ಕ್ರೈಸ್ತರು ಅಂತ ಹೇಳಿಕೊಳ್ಳುವುದಾದರೆ ಕ್ರಿಸ್ತನು ಜೀವಿಸಿದಂತೆಯೇ ನೀವು ಕೂಡ ಜೀವಿಸಬೇಕು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
That's our calling. To live as he lived, to walk as he walked.
ಕ್ರಿಸ್ತನು ಜೀವಿಸಿದಂತೆ ಜೀವಿಸಲು ಮತ್ತು ಕ್ರಿಸ್ತನು ನಡೆದಂತೆ ನಡೆಯಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ.
Was Jesus ever depressed? Was he ever discouraged? Or in a bad mood at any time? No.
ಯೇಸು ಕ್ರಿಸ್ತನು ಯಾವುದಾದರೂ ಸಮಯದಲ್ಲಿ ಹತಾಶೆಯಿಂದ, ನಿರುತ್ಸಾಹದಿಂದ, ಕೆಟ್ಟ ಮನಸ್ಥಿತಿಯಿಂದ ಇದ್ರ ಯಾವಾಗಲಾದರೂ ಇಲ್ಲ.
ನೆವರ್. ಬಟ್ ಒನ್ ಥಿಂಗ್ ಅಬೌಟ್ ಜೀಸಸ್ ಲೈಫ್, ಹಿ ಟುಕ್ ಅಪ್ ದ ಕ್ರಾಸ್. ಎವ್ರಿ ಡೇ ಹಿ ಟುಕ್ ಅಪ್ ದ ಕ್ರಾಸ್ ಅಂಡ್ ಹಿ ಫಾಲೋಡ್ ಇನ್ ಹಿಸ್ ಫಾದರ್ಸ್ ವಿಲ್ ಎವ್ರಿ ಡೇ.
ಯೇಸು ಸ್ವಾಮಿ ಎಂದಿಗೂ ಸಹ ಇಹಲೋಕದಲ್ಲಿ ಆ ರೀತಿಯಾಗಿರಲಿಲ್ಲ. ಅದರ ಹೊರತಾಗಿ ಪ್ರತಿನಿತ್ಯ ಶಿಲುಬೆಯನ್ನ ಹೋರಿ ತಂದೆಯ ಚಿತ್ತವನ್ನ ನೆರವೇರಿಸಿದ್ರು, ತಂದೆಯ ಚಿತ್ತದಲ್ಲಿಯೇ ನಡೆದರು.
Now if we choose that way, this verse will be fulfilled in our life, not just occasionally, but every single day, a garment of praise instead of the spirit of heaviness, oil of gladness instead of mourning.
ನೀವು ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳೋದೇ ಆದ್ರೆ ದುಃಖದ ಬದಲಾಗಿ ಆನಂದ ತೈಲವನ್ನ ನೀವು ಹೊಂತೀರಿ, ಅದೇ ರೀತಿಯಾಗಿ ಕುಂದಿದ ಆತ್ಮದ ಬದಲಾಗಿ ಸ್ತೋತ್ರದ ವಸ್ತ್ರವನ್ನ ಹೊಂದ್ಕೊಳ್ತೀರಿ ಮತ್ತು ಯೇಸು ಸ್ವಾಮಿ ಜೀವಿಸಿದಂತ ರೀತಿಯಲ್ಲಿ ಜೀವಿಸ್ತೀರಿ.
ಇಟ್ಸ್ ಎ ವಂಡರ್ಫುಲ್ ಲೈಫ್. ಲೆಟ್ ಮೀ ಟರ್ನ್ ಯು ಟು ಅನದರ್ ಸಾಂಗ್. ಇನ್ ಸಾಂ 8 ಅಂಡ್ ದಿ ಸೆಕೆಂಡ್ ವರ್ಸ್.
ಮತ್ತೊಂದು ವಚನವನ್ನ ನಿಮಗೆ ಕೀರ್ತನೆಗಳು 8ನೇ ಅಧ್ಯಾಯ 2ನೇ ವಚನವನ್ನ ತೋರಿಸ ಬಯಸುತ್ತೇನೆ.
ವಿ ರೀಡ್ ದಿಸ್ ಸ್ಟೇಟ್ಮೆಂಟ್ ವಿಚ್ ಜೀಸಸ್ ಕೋಟೆಡ್ ಒನ್ಸ್ ಇನ್ ದಿ ಟೆಂಪಲ್ ವೆನ್ ದಿ ಲಿಟಲ್ ಚಿಲ್ಡ್ರನ್ ವರ್ ಶೌಟಿಂಗ್ ಅಂಡ್ ಪ್ರೇಸಿಂಗ್ ಗಾಡ್ ಆಸ್ ವಿ ರೀಡ್ ಮ್ಯಾಥ್ಯೂ 21:15 ಅಂಡ್ 16. ಯು ನೋ ವೆನ್ ದೇ ಹೆಲ್ಡ್ ಪಾಮ್ ಬ್ರಾಂಚಸ್ ಅಂಡ್ ಲೇ ದೇರ್ ಕ್ಲೋತ್ಸ್ ಡೌನ್ ಆನ್ ದಿ ರೋಡ್ ಫಾರ್ ಜೀಸಸ್ ಟು ರೈಡ್ ಆನ್ ಅ ಡಾಂಕಿ ಇನ್ ದಿ ಜೆರೂಸಲೇಮ್ ಅಟ್ ದಟ್ ಟೈಮ್ ವೆನ್ ಜೀಸಸ್ ಕೇಮ್ ಇನ್ ಟು ದಿ ಟೆಂಪಲ್. The children there were yelling and shouting, Hallelujah, Hosanna to the Son of David.
ಈ ಒಂದು ಹೇಳಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಒಂದು ಬಾರಿ ನಜರೇತಿನಲ್ಲಿ ದೇವಾಲಯದಲ್ಲಿ ಹೇಳಲ್ಪಟ್ಟರು. ಯೇಸು ಸ್ವಾಮಿಯು ಕತ್ತೆಯ ಮೇಲೆ ಕೂತುಕೊಂಡು ಬರುವಾಗ ಜನರು ಆತನ ಎದುರುಗಡೆ ಬಟ್ಟೆಗಳನ್ನ ಹಾಸಿ ಆತನಿಗೆ ಸ್ವಾಗತ ಮಾಡ್ತಾ ಇದ್ರು. ಮಕ್ಕಳು ಕೂಗಿ ಸ್ತೋತ್ರವನ್ನ ಹೇಳ್ತಾ ಇದ್ರು, ದಾವಿದನ ಕುಮಾರನಿಗೆ ಜಯವೆಂದು ಹೇಳ್ತಾ ಇದ್ರು ಎಂಬುದಾಗಿ ಅಲ್ಲಿ ಮತ್ತಾಯ 21ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
And the chief priests, who did not like a lot of noise and all, they believed that the only way to worship God was quietly, seriously, as though a funeral were going on.
ಆ ಮುಖ್ಯ ಯಾಜಕರು ಆ ಮಕ್ಕಳ ಸ್ತೋತ್ರ ಹೇಳುವಂತ ಕೂಗನ್ನ ಇಷ್ಟಪಡಲಿಲ್ಲ, ಗದರಿಸಿದ್ರು ಕೂಡ. ಅವರು ಯಾವ ರೀತಿ ಸ್ತೋತ್ರದಲ್ಲಿ ಮುಳುಗಿದ್ರು ಅಂದ್ರೆ ಮೌನವಾಗಿ, ಗಂಭೀರವಾಗಿ, ಯಾರೋ ಒಬ್ಬರ ಅಂತ್ಯಕ್ರಿಯೆಯಲ್ಲಿ ಇದ್ದ ರೀತಿಯಲ್ಲಿ ಇರ್ತಾ ಇದ್ರು ಅವರು.
There are people who think like that even today, you know, that the only proper way to praise God is quietly and solemnly, as though you were sitting in a funeral.
ಎಷ್ಟೋ ಜನ ಇವತ್ತು ಕೂಡ ಅದೇ ರೀತಿಯಾಗಿ ಸ್ತೋತ್ರವನ್ನ ಯೋಚಿಸ್ತಾರೆ, ಅಂದ್ರೆ ಯಾವಾಗಲೂ ಮೌನವಾಗಿ, ಗಂಭೀರವಾಗಿ, ಯಾರದೋ ಒಬ್ಬರ ಅಂತ್ಯಕ್ರಿಯೆಯಲ್ಲಿ ತೊಡಗಿರುವ ರೀತಿಯಲ್ಲಿ ಇರ್ತಾರೆ.
ಐ ಬಿಲೀವ್ ವಿತ್ ಆಲ್ ಮೈ ಹಾರ್ಟ್ ದಟ್ ದೇರ್ ಇಸ್ ಎ ವೇ ಆಫ್ ಪ್ರೇಸಿಂಗ್ ಗಾಡ್ ಇನ್ ಸೈಲೆನ್ಸ್.
ನಾನು ಕೂಡ ಹೃದಯ ಪೂರ್ವಕವಾಗಿ ಇದನ್ನ ನಂಬ್ತೇನೆ, ಅದಕ್ಕೂ ಒಂದು ಮಾರ್ಗವಿದೆ ಮೌನವಾಗಿ ಸ್ತೋತ್ರ ಹೇಳುವಂತದ್ದರಲ್ಲಿ.
ಬಟ್ ದೇರ್ ಇಸ್ ಆಲ್ಸೋ ಪ್ರೇಸ್ ದಟ್ ಇಸ್ ಅಕ್ಸೆಪ್ಟಬಲ್ ಟು ಗಾಡ್ ದಟ್ ಕಮ್ಸ್ ಫಾರ್ತ್ ಇನ್ ಶೌಟ್ಸ್ ಆಫ್ ಜಾಯ್. ದ ಬೈಬಲ್ ಸೇಸ್ ದಟ್.
ಆದ್ರೆ ಸತ್ಯವೇದವು ಹೇಳೋ ಪ್ರಕಾರ ನಾವು ಕೂಗಿ ಸ್ತೋತ್ರ ಮಾಡುವವರಾಗಿರಬೇಕು ದೇವರಿಗೆ.
ಮೇಕ್ ಅ ಜಾಯ್ಫುಲ್ ನಾಯ್ಸ್ ಅಂಟು ದ ಲಾರ್ಡ್. ವಿ ವರ್ಷಿಪ್ ಗಾಡ್ ವಿತ್ ಶೌಟ್ಸ್ ಆಫ್ ಪ್ರೇಸ್ ಅಂಡ್ ಆಲ್ಸೋ ಇನ್ ಸಾಲಮ್ ಸೈಲೆನ್ಸ್. ಇಟ್ಸ್ ನಾಟ್ ಜಸ್ಟ್ ಆಲ್ವೇಸ್ ಒನ್ ಆರ್ ಆಲ್ವೇಸ್ ದಿ ಅದರ್.
ಯಾವಾಗಲೂ ಒಂದನ್ನ ಬಿಟ್ಟು ಇನ್ನೊಂದು ಮಾಡುವಂತದ್ದಲ್ಲ, ಕೂಗಿ ಸ್ತೋತ್ರನೂ ಮಾಡಬೇಕು, ಮೌನದಲ್ಲಿ ಕೂಡ ಸ್ತೋತ್ರವನ್ನು ಮಾಡಬೇಕು.
ಬಟ್ ಹಿಯರ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಪ್ರಾಪರ್ ಫಾರ್ ದ ಚಿಲ್ಡ್ರನ್ ಟು ಬಿ ಎಕ್ಸೈಟೆಡ್ ಅಂಡ್ ಟು ಪ್ರೇಸ್ ಗಾಡ್.
ಮಕ್ಕಳು ಖುಷಿಗೊಂಡು ಸ್ತೋತ್ರ ಹೇಳುವಂತದ್ದು ನಿಜವಾಗಿಯೂ ಕ್ರಮಬದ್ಧವಾಗಿದೆ.
Have you ever seen how people praise those who have just won a cricket match, for example, say India versus Pakistan, and a cricket match going on and India has won. Can you picture how that stadium erupts in excitement?
ನೀವು ಹೀಗೆ ನೋಡೋದಾದ್ರೆ ಒಂದು ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ನಡೀತಿತ್ತು ಅಂದ್ರೆ ಅದರಲ್ಲಿ ಭಾರತ ಪಂದ್ಯವನ್ನ ಗೆದ್ದುಕೊಳ್ಳುತ್ತೋ ಅಂದ್ರೆ ಕ್ರೀಡಾಂಗಣ ಹೇಗೆ ಪ್ರತಿಕ್ರಿಯಿಸುತ್ತೆ ನೋಡಿದಿರಾ? ಹೇಗೆ ಕೂಗಾಡುತ್ತೆ, ಚಿರಾಡುತ್ತೆ ನೋಡಿದಿರಾ ನೀವು?
Now, why is it that Christians don't seem to be excited over the fact that Jesus has forgiven their sin? That Jesus has defeated the devil? That Jesus overcame everything on the cross? That Christ is returning in glory and he's going to set up his kingdom on the earth?
ಯಾಕೆ ಅದೇ ರೀತಿ ಅನೇಕ ಕ್ರೈಸ್ತರು ಖುಷಿಪಟ್ಟು ದೇವರಿಗಾಗಿ ಸ್ತೋತ್ರವನ್ನ ಕೂಗಿ ಹೇಳೋದಿಲ್ಲ? ಅವರ ಪಾಪಗಳು ಕ್ಷಮಿಸಲ್ಪಟ್ಟಿರುವ ವಿಷಯವಾಗಿ, ಯೇಸು ಕ್ರಿಸ್ತನು ಸೈತಾನನನ್ನ ಸೋಲಿಸಿರುವ ವಿಷಯವಾಗಿ, ಯೇಸು ಶಿಲುಬೆಯ ಮೇಲೆ ಎಲ್ಲದರುಗಳ ಮೇಲೆ ಜಯವನ್ನ ಸಾಧಿಸಿದ್ದರ ಸಲುವಾಗಿ ಮತ್ತು ಮುಂದೊಂದು ದಿನ ಪರಲೋಕದಿಂದ ಯೇಸು ಇಳಿದು ಬಂದು ಇಹಲೋಕದಲ್ಲಿ ಪರಲೋಕ ರಾಜ್ಯವನ್ನ ಸ್ಥಾಪಿಸುವ ಸಲುವಾಗಿ
people sit with long faces in God's presence.
ಅನೇಕ ಜನರು ದೇವರ ಸಮಕ್ಷಮತೆಯಲ್ಲಿ ಒಂದು ರೀತಿ ಬೇಸರ ಉಳ್ಳಂತ ಮಕದಲ್ಲಿ ಕೂತಿರುತ್ತಾರೆ ಯಾವಾಗಲೂ.
Jesus was thrilled to hear the noise of praise. And so, when the chief priests criticized those little children praising God, Jesus quoted Psalm 8 and verse 2.
ಯೇಸು ಸ್ವಾಮಿ ಯಾವಾಗಲೂ ಖುಷಿ ಪಡ್ತಾರೆ ನೀವು ಕೂಗಿ ಸ್ತೋತ್ರ ಹೇಳುವಂತ ವಿಷಯದಲ್ಲಿ. ಮುಖ್ಯ ಯಾಜಕರು ಮಕ್ಕಳು ಸ್ತೋತ್ರ ಹೇಳುವಂತ ಸಮಯದಲ್ಲಿ ಅವರನ್ನ ಗದರಿಸುವಾಗ ಯೇಸು ಸ್ವಾಮಿ ಕೀರ್ತನೆಗಳು 8 ಅಧ್ಯಾಯ 2ನೇ ವಚನವನ್ನು ಉಲ್ಲೇಖಿಸಿದರು.
He said, haven't you read that it says in the Bible, from the mouth of infants and nursing babes thou hast established strength because of thine adversaries to make the enemy and the revengeful cease.
ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಶತ್ರುವನ್ನ ಮುಯ್ಯಿಗೆ ಮುಯ್ಯಿ ಕೊಡುವವನನ್ನು ನಿಲ್ಲಿಸಿಬಿಡುವುದಕ್ಕೆ ನಿನ್ನ ವೈರಿಗಳ ನಿಮಿತ್ತ ಶಿಶುಗಳ ಮತ್ತು ಮೊಲೆ ಕೂಸುಗಳ ಬಾಯಿಂದ ನೀನು ನಿನ್ನ ಬಲವನ್ನ ಸ್ಥಾಪಿಸಿದ್ದಿ ಎಂಬುದಾಗಿ.
So what do we read there? That praise is the means by which God shuts the mouth of the enemy. That's very important for us to understand. It's through praising God that the mouth of the devil is shut.
ನೋಡಿ, ನಾವಲ್ಲಿ ಓದೋದೇನಂತಂದ್ರೆ ಸ್ತೋತ್ರ ಹೇಳುವಂತದ್ದರಿಂದ ಸೈತಾನನ ಬಾಯಿ ಮುಚ್ಚಲ್ಪಡುತ್ತದೆ ಎಂಬುದಾಗಿ. ನೀವು ಸ್ತೋತ್ರವನ್ನ ಸಲ್ಲಿಸುವ ಮುಖಾಂತರ ದೇವರು ಸೈತಾನನ ಬಾಯನ್ನ ಮುಚ್ಚಿಸುವವನಾಗಿದ್ದಾನೆ.
And very often you can't shut the mouth of the devil in your life or your home because you don't praise God.
ನೀವು ನಿಮ್ಮ ಜೀವಿತದಲ್ಲಿ ಮತ್ತು ಮನೆಯಲ್ಲಿ ಸೈತಾನನ ಬಾಯನ್ನ ಮುಚ್ಚಿಸಲು ಆಗ್ತಿರೋದಿಲ್ಲ, ಯಾಕೆಂದ್ರೆ ನೀವು ಸ್ತೋತ್ರವನ್ನ ಹಾಡ್ತಾ ಇರೋದಿಲ್ಲ.
The devil hates praise, I'll tell you that. He hates praise in a home, he hates praise in a life, he hates praise in a church. And that's why he makes people so grumpy and long-faced and grumbling and complaining most of the time, because then he can rule in their lives and in their homes.
ಸೈತಾನನು ಸ್ತೋತ್ರವನ್ನ ದ್ವೇಷಿಸುವವನಾಗಿದ್ದಾನೆ. ನಿಮ್ಮ ಮನೆಯಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಮತ್ತು ನಿಮ್ಮ ಹೃದಯದಲ್ಲಿ ಮತ್ತು ಸಭೆಯಲ್ಲಿ ಸ್ತೋತ್ರವನ್ನ ನಿಲ್ಲಿಸುವಂತ ಪ್ರಯತ್ನವನ್ನು ಕೂಡ ಸೈತಾನನು ಮಾಡ್ತಾನೆ. ಅದೇ ಕಾರಣಕ್ಕಾಗಿ ಅನೇಕರು ಬೇಸರ ಉಳ್ಳಂತ, ತಲೆ ಬಗ್ಗಿದಂತ ಮುಖವನ್ನ ಇಟ್ಕೊಂಡಿರ್ತಾರೆ ಯಾವಾಗಲೂ. ಹತಾಶೆ ಉಳ್ಳವರಾಗಿರ್ತಾರೆ, ನಿರುತ್ಸಾಹ ಉಳ್ಳವರಾಗಿರ್ತಾರೆ, ದೂರುಗಳನ್ನ ಹೇಳ್ತಾ ಇರ್ತಾರೆ, ಗುಣಗುಟ್ಟಿರ್ತಾರೆ. ಇದರ ಸೂಚನೆ ಏನಪ್ಪಾ ಅಂತಂದ್ರೆ ಸೈತಾನನು ಆ ಜನರುಗಳ ಮೇಲೆ ಆಳ್ವಿಕೆಯನ್ನು ನಡೆಸುತ್ತಿರುತ್ತಾನೆ ಎಂಬುದಾಗಿ.
Satan cannot stand the shouts of sincere praise to God. That's why he can't stay in heaven.
ದೇವರಿಗೆ ಪ್ರಾಮಾಣಿಕವಾಗಿ ಸ್ತೋತ್ರ ಸಲ್ಲಿಸುವಂತ ಸ್ಥಳದಲ್ಲಿ ಸೈತಾನನು ನಿಲ್ಲದು ಆಗೋದಿಲ್ಲ. ಅದಕ್ಕಾಗಿ ಸೈತಾನನು ಪರಲೋಕದಲ್ಲಿ ಇರೋದಿಲ್ಲ.
Because in heaven, every angel is yelling and shouting praises to God, and how can the devil stand around there?
ಯಾಕೆಂದ್ರೆ ಪರಲೋಕದಲ್ಲಿ ಎಲ್ಲಾ ದೂತರು ದೇವರಿಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಿರ್ತಾರೆ. ಅಂತಹ ಸಮಯದಲ್ಲಿ ಹೇಗೆ ಸೈತಾನನು ಬಂದು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ?
And he can't stand around in any church where everybody is praising and shouting and thanking God. I'll tell you that.
ಸಭೆಯಲ್ಲಿ ಎಲ್ಲಾ ಜನರು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನ ಸ್ತೋತ್ರವನ್ನ ಹೇಳುವಾಗ ಸೈತಾನನು ಅಲ್ಲಿ ಬಂದು ನಿಲ್ಲೋದಿಲ್ಲ. ನಾನು ನಿಮಗೆ ಖಂಡಿತವಾಗಿ ಇದನ್ನು ಹೇಳ್ತೇನೆ.
He can't be in a home where people are praising God. He can't sit in a life or in a heart where people are praising God.
ನಿಮ್ಮಗಳ ಮನೆಯಲ್ಲಿ, ಹೃದಯದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸೈತಾನನು ಬಂದು ನಿಲ್ಲೋಕೆ ಆಗೋದಿಲ್ಲ, ಯಾಕೆಂದ್ರೆ ನೀವು ಸ್ತೋತ್ರ ಹೇಳ್ತಿರ್ತೀರ.
Jesus was so excited when he saw those little children praising God because that reminded him of his home.
ಮಕ್ಕಳು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತ ಸಮಯದಲ್ಲಿ ಯೇಸು ಸ್ವಾಮಿ ತುಂಬಾ ಖುಷಿಪಟ್ರು, ಯಾಕೆಂದರೆ ಯೇಸು ಸ್ವಾಮಿಗೆ ಪರಲೋಕದ ಮನೆಯ ನೆನಪಾಯಿತು.
ಯು ನೋ, ಜೀಸಸ್ ವಾಸ್ ಯೂಸ್ ಟು ಲಿವಿಂಗ್ ಇನ್ ಹೆವನ್ ಫಾರ್ ಇಟರ್ನಿಟಿ ವೇರ್ ಹಿ ಹರ್ಡ್ ದಿ ಏಂಜಲ್ಸ್ ಪ್ರೇಸಿಂಗ್ ಗಾಡ್ ವಿತ್ ಅ ವಾಯ್ಸ್ ಲೈಕ್ ಲೌಡ್ ಥಂಡರ್ಸ್. ಅಂಡ್ ದೆನ್ ವೆನ್ ಜೀಸಸ್ ಕೇಮ್ ಟು ಅರ್ಥ್ ಅಂಡ್ ಹಿ ಲಿವ್ಡ್ ಇನ್ ನಾಜರೆತ್ ಅಂಡ್ ಹಿ ಸಾ ಸೋ ಮೆನಿ ಪೀಪಲ್ ಗ್ರಂಬ್ಲಿಂಗ್ ಕಂಪ್ಲೇನಿಂಗ್ ಲಾಂಗ್ ಫೇಸ್ಡ್, well, he felt sad.
ನಿತ್ಯತ್ವಕ್ಕೂ ಯೇಸು ಸ್ವಾಮಿಯು ಪರಲೋಕದಲ್ಲಿ ನೆಲೆಸಲು ಇಷ್ಟಪಟ್ಟಿದ್ರು ಮತ್ತೆ ಅಲ್ಲೇ ಕೂಡ ಇರಲಿಕ್ಕೆ ಬಯಸ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ದೂತರು ಸ್ತೋತ್ರವನ್ನ ಕೂಗಿ ಹೇಳ್ತಾ ಇದ್ರು ದೇವರಿಗೆ. ಆದರೆ ಅದೇ ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದಾಗ ಜನರು ಒಂದು ರೀತಿ ಬೇಸರದ ಮುಖದಲ್ಲಿ ಕೂತಿರುವಾಗ, ಒಬ್ರಿಗೊಬ್ಬರು ದೂರನ್ನ ಹೇಳುವಾಗ ಮತ್ತು ಗುಣಗುಟ್ಟುವಾಗ ಯೇಸು ಸ್ವಾಮಿ ಬೇಸರಗೊಂಡ್ರು.
But then, now and then he would see a situation like this. where the children are shouting and praising God, it reminded him of his heavenly home.
ದೇವಾಲಯದ ಬಳಿ ಮಕ್ಕಳು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತ ಸಮಯದಲ್ಲಿ ಯೇಸು ಸ್ವಾಮಿಗೆ ಪರಲೋಕದ ಮನೆಯ ನೆನಪಾಯಿತು.
ಬಟ್ ದೋಸ್ ರಿಲಿಜಿಯಸ್ ಪೀಪಲ್ ದೇ ಜಸ್ಟ್ ಕುಡ್ನ್ಟ್ ಅಂಡರ್ಸ್ಟ್ಯಾಂಡ್ ದಟ್.
ಆದರೆ ಧಾರ್ಮಿಕ ಜನರು ಅದನ್ನ ಅರ್ಥ ಮಾಡಿಕೊಳ್ಳಿಕ್ ಆಗಲಿಲ್ಲ.
ದೇ ಕುಡ್ನ್ಟ್ ಸ್ಟ್ಯಾಂಡ್ ದಟ್ ಟೈಪ್ ಆಫ್ ಪ್ರೇಸ್. ವಾಟ್ ಇಸ್ ದಟ್ ಪ್ರೂಫ್?
ಅವರು ಅಂತಹ ಸ್ತೋತ್ರ ಹೇಳುವಂತ ಸಮಯದಲ್ಲಿ ಆ ಯಾಜಕರು ನಿಲ್ಲಿಲ್ಲ, ಅದರ ಸೂಚನೆ ಏನು?
ದೇ ವರ್ ಆಕ್ಚುಲಿ ಇನ್ ಫೆಲೋಶಿಪ್ ವಿತ್ ದ ಡೆವಿಲ್. ದ ಡೆವಿಲ್ ಹೇಟೆಡ್ ದಟ್ ಪ್ರೇಸ್ ಅಂಡ್ ದೋಸ್ ರಿಲಿಜಿಯಸ್ ಪೀಪಲ್ ಹೇಟೆಡ್ ದಟ್ ಪ್ರೇಸ್.
ಯಾಕೆಂದ್ರೆ ಅವರು ಸೈತಾನನೊಟ್ಟಿಗೆ ಅನ್ಯೂನತೆಯನ್ನ ಸಾಧಿಸುತ್ತಿದ್ರು, ಸೈತಾನನು ಕೂಡ ಸ್ತೋತ್ರವನ್ನ ದ್ವೇಷ ಮಾಡ್ತಾನೆ, ಹಾಗಾಗಿ ಆ ಜನರು ಕೂಡ ಸ್ತೋತ್ರವನ್ನ ದ್ವೇಷ ಮಾಡ್ತಾ ಇದ್ರು.
ಹೌ ಇಸ್ ಇಟ್ ಇನ್ ಯುವರ್ ಲೈಫ್? ಡು ಯು ಗಿವ್ ರೂಮ್ ಟು ದ ಡೆವಿಲ್ ಬೈ ದ ಸ್ಪಿರಿಟ್ ಆಫ್ ಗ್ರಂಬ್ಲಿಂಗ್ ಅಂಡ್ ಕಂಪ್ಲೈನಿಂಗ್? ವಾಟ್ ಇಫ್ ಯು ರೀಡ್ ಇನ್ ಸಾಮ್ 8?
ಹಾಗಾದ್ರೆ ನೀವೇನ್ ಮಾಡ್ತೀರಾ? ಸೈತಾನನಿಗೆ ನಿಮ್ಮ ಹೃದಯದಲ್ಲಿ ಮತ್ತು ಮನೆಯಲ್ಲಿ ಸ್ಥಾನ ಕೊಡುತ್ತೀರಾ? ಗೊಣಗುಟ್ಟುವ ಆತ್ಮದ ಮುಖಾಂತರ, ದೂರು ಹೇಳುವಂತ ಆತ್ಮದ ಮುಖಾಂತರ? ಇಲ್ಲಿ ಕೀರ್ತನೆಗಳು 8:2 ಏನ್ ಹೇಳಲ್ಪಟ್ಟಿದೆ?
ಥ್ರೂ ದಟ್ ಎಕ್ಸ್ಪ್ರೆಷನ್ ಆಫ್ ಪ್ರೇಸ್ ದಟ್ ಕೇಮ್ ಫ್ರಮ್ ದ ಮೌತ್ ಆಫ್ ಇನ್ಫೆಂಟ್ಸ್, ಇಟ್ ಎಸ್ಟಾಬ್ಲಿಶ್ಡ್ ಸ್ಟ್ರೆಂಗ್ತ್ ಟು ಮೇಕ್ ದಿ ಎನಿಮಿ ಶಟ್ ಹಿಸ್ ಮೌತ್ ಅಂಡ್ ಟು ಮೇಕ್ ದ ರಿವೆಂಜ್ಫುಲ್ ಪರ್ಸನ್ ಸೀಸ್.
ಶತ್ರುವನ್ನು ಮುಯಿಗೆ ಮುಯಿ ಕೊಡುವವನನ್ನು ನಿಲ್ಲಿಸಿ ಬಿಡುವುದಕ್ಕೆ ನಿನ್ನ ವೈರಿಗಳ ನಿಮಿತ್ತ ಶಿಶುಗಳ ಮತ್ತು ಮೊಲೆ ಕೂಸುಗಳ ಬಾಯಿಂದ ನೀನು ನಿನ್ನ ಬಲವನ್ನ ಸ್ಥಾಪಿಸಿದ್ದಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
And there when we look around at Christians today, we can see how Satan has succeeded everywhere and most places.
ಇಂದು ನಮ್ಮ ಸುತ್ತಮುತ್ತ ಅನೇಕ ಸ್ಥಳಗಳಲ್ಲಿ ಕ್ರೈಸ್ತರನ್ನ ನೋಡುವಾಗ ಸೈತಾನನು ಎಷ್ಟು ಯಶಗಂಡಿದ್ದಾನೆ ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ.
He does it in two ways. Either he will stop the shouts of praise altogether. And that's what he's done in many homes, many churches, many lives. There is no shout of praise.
ಸೈತಾನನು ಎರಡು ಮಾರ್ಗಗಳಲ್ಲಿ ಯಶಸ್ಸನ್ನ ಸಾಧಿಸಿದ್ದಾನೆ. ಒಂದು, ಅನೇಕ ಜನರ ಮನೆಗಳಲ್ಲಿ, ಸಭೆಗಳಲ್ಲಿ, ವೈಯಕ್ತಿಕ ಜೀವಿತಗಳಲ್ಲಿ ಸ್ತೋತ್ರವನ್ನ ನಿಲ್ಲಿಸುವ ಮುಖಾಂತರ ಯಶಸ್ಸನ್ನ ಕಂಡಿದ್ದಾನೆ ಸೈತಾನನು.
And if he doesn't succeed there, then he's got another technique. And that is, where people are praising God, he will make them insincere.
ಅಲ್ಲಿ ಆತನು ಯಶ ಕಾಣಲಿಲ್ಲ ಅಂತಂದ್ರೆ ಆತನು ಇನ್ನೊಂದು ತಂತ್ರವನ್ನ ಉಪಯೋಗಿಸ್ತಾನೆ. ಅದೇನಪ್ಪಾ ಅಂತಂದ್ರೆ, ಜನರು ಸ್ತೋತ್ರವನ್ನ ಹೇಳುವಂತ ಸಂದರ್ಭದಲ್ಲಿ ಅವರ ಸ್ತೋತ್ರವು ಪ್ರಾಮಾಣಿಕವಾಗದೆ ಇರುವ ರೀತಿಯಲ್ಲಿ ಮಾಡುವಂತದ್ದು.
ದಟ್ ಮೀನ್ಸ್ ದೇ ವಿಲ್ ಸೇ ಇಟ್ ವಿತ್ ದೇರ್ ಮೌತ್ ಬಟ್ ಇಟ್ಸ್ ನಾಟ್ ಟ್ರೂ ಇನ್ ದೇರ್ ಹಾರ್ಟ್ಸ್. ಸೊ ಬೋತ್ ವೇಸ್ ಹಿ ಸಕ್ಸೀಡ್ಸ್.
ಅದು ಯಾವ ರೀತಿಯಪ್ಪ ಅಂತಂದ್ರೆ, ಅವರು ಸ್ತೋತ್ರವನ್ನ ಬಾಯಿಂದ ಹೇಳ್ತಾರೆ, ಆದರೆ ಅವರ ವೈಯಕ್ತಿಕ ಜೀವಿತದಿಂದ ಮತ್ತು ಹೃದಯದಿಂದ ಹೇಳುವಂತದ್ದಲ್ಲ. ಎರಡೂ ಮಾರ್ಗಗಳಲ್ಲೂ ಕೂಡ ಸೈತಾನನು ಯಶಸ್ಸನ್ನ ಕಾಣ್ತಾನೆ.
ಸೊ ಯು ಹ್ಯಾವ್ ಸಮ್ ಚರ್ಚಸ್ ವೇರ್ ದೇ ಡೋಂಟ್ ಪ್ರೇಸ್ ಗಾಡ್ ಅಟ್ ಆಲ್ ಅಂಡ್ ಸಮ್ ಅದರ್ ಚರ್ಚಸ್ ವೇರ್ ಇಟ್ಸ್ ಓನ್ಲಿ ಎ ರಿಚುವಲ್ ಅಂಡ್ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಇಸ್ ಟ್ರೂ ಇನ್ ದೇರ್ ಲೈಫ್ ಆಲ್ ದ ಟೈಮ್, ಜಸ್ಟ್ ಸಂಡೇ ಮಾರ್ನಿಂಗ್ ಪ್ರೇಸ್ ಗಾಡ್.
ಕೆಲವೊಂದು ಸಭೆಗಳಲ್ಲಿ ಸ್ತೋತ್ರವನ್ನೇ ಹೇಳೋದಿಲ್ಲ, ಇನ್ ಕೆಲವೊಂದು ಸಭೆಗಳಲ್ಲಿ ಆಚರಣೆ ರೀತಿಯಲ್ಲಿ ಅಂದರೆ ಭಾನುವಾರ ಬೆಳಗ್ಗೆ ಬಂದು ದೇವರಿಗೆ ಸ್ತೋತ್ರ ಅಂತ ಹೇಳುತ್ತಾರೆ, ಅದು ಅವರ ಜೀವಿತದಲ್ಲಿ ನಿಜವಾಗಿ ಇರೋದಿಲ್ಲ.
ಅಂಡ್ ದೆನ್ ದ ಡೆವಿಲ್ ಸಕ್ಸೀಡ್ಸ್ ಇನ್ ಬೋತ್ ದೀಸ್ ಚರ್ಚಸ್.
ಹಾಗಾಗಿ ಸೈತಾನನು ಇಂತಹ ಎರಡೂ ಸಭೆಗಳಲ್ಲೂ ಯಶಸ್ಸನ್ನ ಸಾಧಿಸಿದ್ದಾನೆ.
ಬಟ್ ವಾಟ್ ಇಸ್ ಗಾಡ್ ಲುಕಿಂಗ್ ಫಾರ್? ಹೀ ಈಸ್ ಲುಕಿಂಗ್ ಫಾರ್ ಚರ್ಚಸ್, ಹೋಮ್ಸ್, ಇಂಡಿವಿಜುವಲ್ಸ್ ಲೈಕ್ ಯು ಹೂ ಆರ್ ಡಿಟರ್ಮಿನ್ಡ್ ಟು ಡ್ರೈವ್ ದ ಡೆವಿಲ್ ರೈಟ್ ಔಟ್ ಆಫ್ ಯುವರ್ ಲೈಫ್, ಯುವರ್ ಹೋಮ್ ಅಂಡ್ ಯುವರ್ ಚರ್ಚ್ ಬೈ ಸಿನ್ಸಿಯರ್ ಪ್ರೇಸ್.
ಆದರೆ ದೇವರು ಏನ್ ನೋಡ್ತಾ ಇದ್ದಾರೆ ಅಂದ್ರೆ, ಆತನು ನಿಮ್ಮ ಸಭೆಗಳನ್ನ, ಮನೆಗಳನ್ನ, ವೈಯಕ್ತಿಕ ಜೀವಿತಗಳನ್ನ ನಿಮ್ಮ ಹಾಗೆ ಇರುವಂತದ್ದನ್ನ ನೋಡ್ತಾ ಇದ್ದಾನೆ. ಅಂದರೆ ನೀವು ನಿಮ್ಮ ಜೀವಿತದಲ್ಲಿ ಮತ್ತು ಸಭೆಯಲ್ಲಿ ಮತ್ತು ಮನೆಯಲ್ಲಿ ಪ್ರಾಮಾಣಿಕ ಸ್ತೋತ್ರ ಹೇಳುವ ಮುಖಾಂತರ ಸೈತಾನನನ್ನು ಓಡಿಸುವುದನ್ನ ದೇವರು ನೋಡ್ತಾ ಇದ್ದಾರೆ.
Why does Satan hate the sincere praise to God? Because as we saw in Psalm 8, that is how he is going to lose his power over you.
ಯಾಕೆ ಸೈತಾನನು ಪ್ರಾಮಾಣಿಕ ಸ್ತೋತ್ರವನ್ನ ದ್ವೇಷ ಮಾಡುತ್ತಾನೆ? ಯಾಕೆಂದ್ರೆ ಕೀರ್ತನೆಗಳು 8:2 ಹೇಳಲ್ಪಟ್ಟಿರೋ ಪ್ರಕಾರ ನೀವು ಸ್ತೋತ್ರ ಹೇಳುವ ಮುಖಾಂತರ ಆತನು ನಿಮ್ಮ ಮೇಲೆ ಹೊಂದಿರುವಂತಹ ಬಲವನ್ನ ಕಳ್ಕೊಳ್ಳುತ್ತಾನೆ.
Empty shouts of praise that don't come from a holy life, that don't come from a sincere heart, they don't have any power. No.
ಖಾಲಿ ಹೃದಯವುಳ್ಳ ಸ್ತೋತ್ರವು ಅಂದರೆ ನಿಮ್ಮ ಪವಿತ್ರ ಜೀವಿತದಿಂದ ಬರದೇ ಇರುವಂತದ್ದು, ನಿಮ್ಮ ಹೃದಯದಿಂದ ಬರದೇ ಇರುವಂತದ್ದು ಯಾವುದೇ ರೀತಿಯ ಬಲವನ್ನ ಹೊಂದಿರುವುದಿಲ್ಲ.
But if it comes from a heart that's really committed to God, there's tremendous power in it.
ಆದರೆ ಅದು ನಿಮ್ಮ ಹೃದಯದಿಂದ ಬಂದಿದ್ದೇ ಆದಲ್ಲಿ ಅದು ಅದ್ಭುತವಾದ ಬಲವನ್ನ ಹೊಂದಿರುತ್ತದೆ, ಅದು ದೇವರ ಬಲವನ್ನ.
You know when the Israelites worshiped the golden calf, and they called it Jehovah, and they shouted to that Jehovah, or what they call Jehovah. Moses and Joshua heard it at such a long distance away.
ನೋಡಿ ಇಸ್ರಾಯೇಲರು ಅರಣ್ಯದಲ್ಲಿ ಒಂದು ಬಂಗಾರದ ವಿಗ್ರಹವನ್ನ ಮಾಡಿಕೊಂಡು ಅದಕ್ಕೆ ಯೆಹೋವಾ ಎಂಬುದಾಗಿ ಹೆಸರನ್ನ ಇಟ್ಟು ಅದನ್ನೇ ಕರೆದರು. ಇವರು ಅದನ್ನ ಕರೆಯುತ್ತಿರುವಾಗ ಮೋಶೆ ಮತ್ತು ಯೆಹೋಶುವ ದೂರದಿಂದಲೇ ಅದನ್ನ ಕೇಳಿದರು.
But that wasn't real praise. It was empty. It was hollow.
ಆದರೆ ಅದು ನಿಜವಾದಂತ ಸ್ತೋತ್ರವಾಗಿರಲಿಲ್ಲ. ಅದು ಒಂದು ಖಾಲಿ ಉಳ್ಳದ್ದು ಮತ್ತು ಅರ್ಥವಿಲ್ಲದ್ದು.
There was immorality in the midst of that praise.
ಸ್ತೋತ್ರಗಳ ಮಧ್ಯಭಾಗದಲ್ಲಿ ಅದೊಂದು ಅನೈತಿಕತೆಯಿಂದ ಕೂಡಿತ್ತು.
That can happen today. People can praise God with a loud voice and there can be immorality in the midst of all that praise to Jesus.
ಇಂದು ಕೂಡ ಜನರು ತಮ್ಮ ಬಾಯಿಂದ ಸ್ತೋತ್ರವನ್ನ ಕೂಗಿ ಹೇಳಬಹುದು, ಆದರೆ ಆ ಸ್ತೋತ್ರ ಹೇಳುವಂತ ಮಧ್ಯಭಾಗದಲ್ಲಿ ಅದೊಂದು ಅನೈತಿಕತೆಯಿಂದ ಕೂಡಿರುತ್ತದೆ.
But where it comes from sincerity, there you can be absolutely certain it's powerful to drive the devil right out. Why don't you practice it from today?
ಆದರೆ ಆ ಸ್ತೋತ್ರವು ಪ್ರಾಮಾಣಿಕತೆಯಿಂದ ಹೃದಯದಿಂದ ಬಂದು ದೇವರಿಗೆ ಸ್ತೋತ್ರ ಹೇಳಿದರೆ ಸೈತಾನನನ್ನ ನಿಮ್ಮ ಜೀವಿತದಿಂದ ನಿಮ್ಮ ಹೃದಯದಿಂದ ಓಡಿಸಬಹುದು. ಯಾಕೆ ನೀವು ಇವತ್ತಿಂದ ಅದನ್ನ ಅಭ್ಯಾಸಿಸಬಾರದು? ದೇವರು ನಿಮಗೆ ಸಹಾಯ ಮಾಡಲಿ. ಆಮೆನ್.